ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮಸ್ಕಾರ. ನಿಮ್ಮನ್ನು ಮುಖಾಮುಖಿಯಾಗಿ ಕಾಣಬೇಕೆಂದು ಹಂಬಲ ನನಗೆ ಬಹಳ ಇದೆ. ಏಸುವಿನ ಮುಖಾಂತರ ದೊರಕುವ ಈ ದೊಡ್ಡ ರಕ್ಷಣೆಯ ಬಗ್ಗೆ ನೀವು ನಮ್ಮೊಂದಿಗೆ ಮಾತನಾಡಲು ಇಷ್ಟವುಳ್ಳವರಾದರೆ ದಯಮಾಡಿ ನಮಗೆ ಪತ್ರ ಬರೀರಿ. ನಾವು ಬಹು ಪ್ರೀತಿಯಿಂದ ನಿಮ್ಮಲ್ಲಿಗೆ ಬಂದು ಏಸುವಿನ ಬಗ್ಗೆ ಬೋಧಿಸಲು ಇಚ್ಛಿಸುತ್ತೇವೆ. ಪ್ರಿಯ ಸಹೋದರ ಸಹೋದರಿ, ದಯಮಾಡಿ ಪತ್ರ ಬರೀರಿ. ನಾವು ಬಂದು ನಿಮ್ಮೊಂದಿಗೆ ಮಾತನಾಡಲು ಬಹಳ ಆಸಕ್ತಿ ಉಳ್ಳವರಾಗಿದ್ದೇವೆ. ನಮ್ಮ ದೇವರು ಎಷ್ಟೊಂದು ಕರುಣೆ ಮತ್ತು ಕೃಪೆಯುಳ್ಳ ದೇವರು ಎಂದು ನಿಮಗೆ ಇಂದು ತಿಳಿಸಲು ಬಯಸುತ್ತೇನೆ. ಪಶ್ಚಿಮದ ಕಡೆಗಿರುವ ಇಸ್ರೇಲ್ ಎಂದು ಕರೆಯಲ್ಪಡುವ ಒಂದು ದೇಶದಲ್ಲಿ ಸುಮಾರು 2,000 ವರ್ಷಗಳ ಹಿಂದೆ ಸಂಭವಿಸಿದ ಘಟನೆ ಇದು. 2,000 ವರ್ಷಗಳಿಂದ ಕರುಣೆಯುಳ್ಳ ದೇವರಾಗಿದ್ದ ಆತನು ಈಗಲೂ ಕರುಣೆಯುಳ್ಳವನಾಗಿದ್ದಾನೆ. ಹಾಗೆ ನೋಡುವುದಾದರೆ ಈಗ ಕೃಪೆಯು ಇನ್ನೂ ಹೆಚ್ಚಾಗಿದೆ. ಯಾಕೆಂದರೆ ಸತ್ಯವೇದ ಹೇಳುತ್ತದೆ, ಪಾಪವು ಹೆಚ್ಚಿದಂತೆ ಕೃಪೆಯೂ ಸಹ ಅಧಿಕವಾಗಿ ಹೆಚ್ಚಾಗುತ್ತದೆ. ಇಸ್ರೇಲ್ ಎಂದು ಕರೆಯಲ್ಪಡುವ ದೇಶದಲ್ಲಿ ಅಮಿತ್ತಯ ಮಗನಾದ ಯೋನನೆಂಬ ಪರಿಶುದ್ಧ ಜೀವಿತವನ್ನು ಜೀವಿಸುತ್ತಿದ್ದ ಒಬ್ಬ ವ್ಯಕ್ತಿ ಇದ್ದನು. ಅವನೊಬ್ಬ ಪ್ರವಾದಿಯಾಗಿದ್ದು ಜನರಿಗೆ ದೇವರ ಆದೇಶಗಳನ್ನು ತಿಳಿಸುವನಾಗಿದ್ದನು. ಒಂದಾನೊಂದು ದಿನ ದೇವರು ಯೋನನೊಂದಿಗೆ ಮಾತನಾಡಿ ನಿನೆವೆ ಎಂಬ ಪಟ್ಟಣಕ್ಕೆ ಹೋಗಿ ಅವರ ದುಷ್ಟತನಕ್ಕೆ ವಿರುದ್ಧವಾಗಿ ಅವರನ್ನು ಖಂಡಿಸು ಎಂದು ಹೇಳಿದನು. ಆದರೆ ಯೋಹನನು ದೇವರಿಗೆ ವಿರುದ್ಧವಾಗಿ ಮತ್ತೊಂದು ಮಾರ್ಗ ಹಿಡಿದು ಬೇರೆ ಕಡೆ ಹೋದನು. ಪ್ರಿಯರೇ, ಅವನು ಯೊಪ್ಪ ಎಂದು ಕರೆಯಲ್ಪಡುವ ಸ್ಥಳಕ್ಕೆ ಹೋಗಿ ನಿನವೆಗೆ ವಿರುದ್ಧ ದಿಕ್ಕಿಗೆ ಹೊರಟಿದ್ದ ಒಂದು ಹಡಗನ್ನು ಹತ್ತಿದನು. ಬಳಿಕ ದೇವರು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತೂಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಟಿಬಿಟ್ರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದರು. ಹೀಗಿರಲು ಹಡಗಿನ ಯಜಮಾನ ಅವನ ಬಳಿ ಬಂದು, ಇದೇನು ನಿದ್ದೆ ಮಾಡುತ್ತೀ? ಎದ್ದು ನಿನ್ನ ದೇವರಿಗೆ ಮೊರೆಯಿಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು, ನಾಶವಾಗದೆ ಉಳಿದೆವು ಎಂದು ಹೇಳಿದನು. ಅನಂತರ ನಾವಿಕರೆಲ್ಲರೂ, ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣ ಎಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಈ ಯೋನನಿಗೆ ಬಂತು. ಅದನ್ನು ನೋಡಿ ಅವರು, ಅಯ್ಯ, ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ, ಯಾವ ಕೆಲಸದ ಮೇಲೆ ಬಂದಿ, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಕಡಲನ್ನೂ ಒಣನೆಲವನ್ನೂ ಸೃಷ್ಟಿಸಿದ ಪರಲೋಕ ದೇವರ ಭಕ್ತನು ಮತ್ತು ದೇವರ ಸನ್ನಿಧಿಯಿಂದ ಓಡಿಬಂದವನು ಎಂದು ಹೇಳಿದನು. ಆಗ ನಾವಿಕರು ಇದನ್ನು ಕೇಳಿ ಬಹಳವಾಗಿ ಹೆದರಿ, ಇದೇನು ನೀನು ಮಾಡಿದ್ದು ಅಂದರು. ಬಳಿಕ ಸಮುದ್ರವು ಹೆಚ್ಚೆಚ್ಚಾಗಿ ಅಲ್ಲಕಲ್ಲೋಲವಾದ ಕಾರಣ ಅವರು, ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಕೇಳಲು ಅವನವರಿಗೆ, ನನ್ನ ನೆತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಈ ದೊಡ್ಡ ತೂಫಾನು ನಿಮಗೆ ಸಂಭವಿಸಿದ್ದು ನನ್ನಿಂದಲೇ ಎಂದು ನನಗೆ ಗೊತ್ತು ಎಂದನು. ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರೂ ಸೇರಲು ಆಗಲಿಲ್ಲ. ಸಮುದ್ರವು ಇನ್ನೂ ಅಲ್ಲಕಲ್ಲೋಲವಾಗಿ ಅವರನ್ನು ಎದುರಿಸಿತು. ಹೀಗಿರಲು ಅವರು ಕರ್ತನಿಗೆ ಮೊರೆಯಿಟ್ಟು, ದೇವರೇ ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ, ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ, ದೇವರೇ ನಿನ್ನ ಚಿತ್ತಾನುಸಾರ ಮಾಡಿದ್ದೀಯಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು ಪ್ರಿಯರೇ. ಇದನ್ನು ನೋಡಿ ಆ ಜನರು ದೇವರಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿ ಹರಕೆಗಳನ್ನು ಮಾಡಿಕೊಂಡರು. ಯೋನನನ್ನು ನುಂಗಲು ದೇವರು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಆದರೆ ಅವನು ಸಾಯಲಿಲ್ಲ. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಅವನು ಮೀನಿನ ಹೊಟ್ಟೆಯೊಳಗಿಂದ ದೇವರಿಗೆ ಪ್ರಾರ್ಥನೆ ಮಾಡಿದನು. ದೇವರು ಮೀನಿಗೆ ಅಪ್ಪಣೆ ಕೊಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತು. ಮತ್ತೆ ದೇವರು ಯೋನನೊಂದಿಗೆ ಮಾತನಾಡಿ, ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು ಹೇಳಿದನು. ಆಗ ಯೋನನು ಎದ್ದು ದೇವರ ಅಪ್ಪಣೆಯಂತೆ ನಿನೆವೆಗೆ ಹೋದನು. ಪ್ರಿಯರೇ, ನಿನೆವೆಯು 3 ದಿನದ ಪ್ರಯಾಣದಷ್ಟು ಅತೀ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಆ ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡಲ್ಪಡುವುದು ಎಂದು ಸಾರ ತೊಡಗಿದನು. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಪಶ್ಚಾತ್ತಾಪದ ಗುರುತಾಗಿ ಸುತ್ತಿಕೊಂಡರು. ಈ ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತೊಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ, ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ ಎಂದು ಆಜ್ಞಾಪಿಸಿದನು. ದೇವರು ನಿನೆವೆಯ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನ ಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ ಕೇಡನ್ನು ಮಾಡದೇ ಬಿಟ್ಟುಬಿಟ್ಟನು. ಪ್ರಿಯರೇ, ನಿನೆವೆ ಪಟ್ಟಣದವರನ್ನ ದೇವರು ಶಿಕ್ಷಿಸದೆ ಕ್ಷಮಿಸಿದ್ದನ್ನು ನೋಡಿ ಯೋನನಿಗೆ ಬಹಳ ಬೇಸರವಾಯಿತು. ಅವನು ದೇವರಿಗೆ, ದೇವರೇ, ನಾನು ಸ್ವದೇಶದಲ್ಲಿರುವಾಗಲೇ ಹೀಗಾಗುವುದೆಂದು ಹೇಳಿದನಲ್ಲವೇ, ನೀನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳ ದೇವರು, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವನು ಎಂದು ತಿಳಿದೇ ನಿನ್ನಿಂದ ಓಡಿ ಹೋಗಲು ತ್ವರೆಪಟ್ಟನು. ಈಗ ನನ್ನ ಪ್ರಾಣವನ್ನು ತೆಗೆ, ನಾನು ಬದುಕಿದ್ದಕ್ಕಿಂತ ಸಾಯುವುದೇಲೇಸು ಎಂದು ಬೇಡಿಕೊಂಡರು. ಅದಕ್ಕೆ ದೇವರು, ನೀನು ಕೋಪಿಸಿಕೊಳ್ಳಿಕ್ಕೆ ಯಾವ ಅಧಿಕಾರ ಉಂಟು ಎಂದು ಕೇಳಿದನು. ಅನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಪೂರ್ವಕ್ಕೆ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತ್ಕೊಂಡಿದ್ದನು. ಆಗ ದೇವರು ಯೋನನ ಮೇಲ್ಗಡೆ ಒಂದು ಗಿಡವು ಹಬ್ಬಿ ಅವನ ತಲೆಗೆ ನೆರಳು ಪಶುಗಳಿಗೂ ಮಾಡಿದನು. ಆ ಗಿಡದಿಂದ ಯೋನನಿಗೆ ಬಹೂ ಸಂತೋಷವಾಯಿತು. ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಲು ಅದು ಆ ಗಿಡವನ್ನು ಹೊಡೆಯಲು ಅದು ಒಣಗಿ ಹೋಯಿತು. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದನು. ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವವನಾಗಿ ನಾನು ಬದುಕಿದ್ದಕ್ಕಿಂತ ಸಾಯುವುದೇಲೇಸು ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ಯೋನನನ್ನು, ನೀನು ಈ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಕೇಳಲು ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಅದಕ್ಕೆ ದೇವರು, ನೀನು ಆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ, ಅದು ಒಂದು ರಾತ್ರಿಯಲ್ಲಿ ಹುಟ್ಟು ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈಗೂ ಬಲಗೈಗೂ ವ್ಯತ್ಯಾಸ ತಿಳಿಯದ 120,000 ನರಪ್ರಾಣಿಗಳು ಬಹುಪಶುಗಳೂ ಇರುವ ಆ ದೊಡ್ಡ ಪಟ್ಟಣವಾದ ನಿನವೆಗಾಗಿ ನಾನು ಕನಿಕರ ಪಡಬಾರದೆ ಅಂದನು. ಪ್ರಿಯರೇ, ಇದನ್ನು ಗಮನವಿಟ್ಟು ಕೇಳಿದಿರ? ನೀವು ಕೇಳಿದ್ದೀರೆಂದು ನಾನು ನಂಬಿದ್ದೇನೆ. ಇಂತಹ ಕರುಣೆಯುಳ್ಳ ದೇವರನ ಕುರಿತೇ ನಾನು ಮಾತನಾಡುತ್ತಿರುವುದು. ಭೂಮ್ಯಾಕಾಶಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಭೂಮಿಯಲ್ಲಿರುವ ಸಕಲವನ್ನೂ ಉಂಟು ಮಾಡಿದ ದೇವರು ಕರುಣೆಯೂ ದಯೂ ಉಳ್ಳಾತನು. ಆತನು ದೀರ್ಘಶಾಂತನು, ಪ್ರೀತಿ ಸ್ವರೂಪಿಯಾಗಿದ್ದು ಆತನ ಮನಸ್ಸನ್ನು ನಮ್ಮ ಒಳಿತಿಗಾಗಿ ಬದಲಾಯಿಸುವನಾಗಿದ್ದಾನೆ. ಈ ದೇವರ ಬಳಿ ಬರಲು ನಿಮಗೆ ಇಷ್ಟ ಇಲ್ಲವೇ? ಆತ ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಪ್ರಿಯರೇ, ಕೋಳಿಯು ತನ್ನ ಮರಿಗಳನ್ನು ರೆಕ್ಕೆಯ ಮರಿಯಲ್ಲಿ ಬಚ್ಚಿ ಇಟ್ಟು ಕಾಯುವ ಹಾಗೆ ಆತನು ನಿಮ್ಮನ್ನು ಕಾಯ್ತಾನೆ. ನಿಮ್ಮ ಪಾಪ ದುಷ್ಟತ್ವಗಳಿಂದ ಬಿಡುಗಡೆ ಹೊಂದಿ ಆತನ ಕಡೆಗೆ ಬರುವುದನ್ನು ಆತನು ಬಾಯಿಸುತ್ತಾನೆ. ಆತನು ನಿಮ್ಮನ್ನು ಬಹಳವಾಗಿ ಪ್ರೀತಿಸಿದ್ರಿಂದ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕಳುಹಿಸಿಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ಆತನನ್ನು ಕಳುಹಿಸಿದನು. ನೀವಿದನ್ನು ನಂಬುವಿರಾ? ಹಾಗಾದರೆ ನನ್ನೊಂದಿಗೆ ಪ್ರಾರ್ಥಿಸ್ರಿ. ಕರ್ತನಾದ ದೇವರೇ, ನಾನು ನಿನ್ನ ಹತ್ತಿರ ಬಂದಿದ್ದೇನೆ. ನಾನೊಬ್ಬ ಪಾಪಿ ಎಂದು ನನಗೆ ಗೊತ್ತು. ದಯಮಾಡಿ ನನ್ನನ್ನು ಸ್ವೀಕರಿಸು. ಯೇಸುವಿನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಗೊಳಿಸು. ಆಗಲೇ ನಾನು ಶುದ್ಧನಾಗುವೆನು. ಯೇಸುವೆ, ನಿನ್ನನ್ನು ನನ್ನ ಒಡೆಯನನ್ನಾಗಿಯೂ ರಕ್ಷಕನನ್ನಾಗಿಯೂ ಸ್ವೀಕರಿಸುತ್ತೇನೆ. ವಂದನೆ ಯೇಸುವೆ, ವಂದನೆ ಕರ್ತನೆ. ಆಮೆನ್.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ನಮಸ್ಕಾರ.
ನನ್ನನ್ನು ಬದುಕಿಸಲು